हरि ओम श्री गुरुभ्यो नमः। अभ्रमं भंगरहितं अदितं विमलं सदा आनंददीर्थमतुलं भजे तापत्रयापहं। मिथ्या सिद्धांत दुध्वांत विध्वंसन विचक्षणः दैतीत्यागदणिर्भासतां नो हृदंबरे अर्थिकल्पितकल्पोऽयं प्रत्यर्थिकृतकेसरी व्यासदीप्त गुरुभूयात् अस्मदिष्टात् सिद्धये तपो विद्या विरक्त्यादि सद्गुणौघाकरानहं वादिराज गुरून् वन्देह गिरिपदाश्रयान् पूज्ये राघवेन्द्राय श्रीधर्मरताय च भजतां गर्भवृक्षाय नमतां कामधेनवे दुर्वादिध्वान्त्रवये वैष्णवेन्द्रियवरेन्दवे श्रीराघवेन्द्रगुरवे नमोत्तिदयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः। हरि ओं श्रीगुरुभ्यो नमः। ನಾವು ಹರಿಕಥಾಮೃತ ಸಾರದಲ್ಲಿ ಒಂಬತ್ತನೇ ಸಂಧಿ, ಉದಾತ್ತಾನುದಾತ ಸಂಧಿ, ಇಲ್ಲ ಜೀವಪ್ರಕ್ರಿಯಾ ಸಂಧಿ, ಇಲ್ಲ ವರ್ಣ ಪ್ರಕ್ರಿಯಾ ಸಂಧಿ ಅನ್ನೋದನ್ನು ಮಾಡ್ತಾ ಇದ್ದೀವಿ. ಅದು ನಾಂದಿಪದ್ಯ ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಸೊ ಈ ಹರಿಕಥಾಮೃತ ಸಾರದಲ್ಲಿ ನಾವು ಒಂದು ಲಾಸ್ಟ್ ಕ್ಲಾಸ್ನಲ್ಲಿ 19ನೇ ಪದ್ಯ ಅದನ್ನು ನೋಡಿದ್ದೀವಿ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮೂಲದಿ ಮೂಲಪತಿ ಪದ ಪದ್ಮಮೂಲದಲ್ಲಿ ಪವನನ ಪಾದಮೂಲದಲ್ಲಿ ಪೊಂದಿಕೊಂಡಿಹ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು. ನಮ್ಮ ಪ್ರತಿಯೊಂದು ಜೀವದ ಮನುಷ್ಯನ ಮಧ್ಯ ಹೃದಯ ಕಮಲದ ಮೂಲದಲ್ಲಿ ಮಧ್ಯನಾಡಿ ಅಂದ್ರೆ ಮಧ್ಯನಾಡಿ ಅಂತ ಕರೆಯಲ್ಪಡುವಂತಹದ್ದು ಅದು ಸುಷುಮ್ನಾ ನಾಡಿ. ಅದರ ಮಧ್ಯದಲ್ಲಿ ಇರುವಂತಹ ಆ ಹೃತ್ಪದ್ಮ ಹೃದಯ ಕಮಲದ ಮೂಲದಲ್ಲಿ ಮೂಲಪತಿ ಮೂಲೇಶ ನಾಮಕ ಪರಮಾತ್ಮ ಅವನು ಅಲ್ಲಿ ನೆಲೆಸಿದ್ದಾನೆ. ಅವನ ಪದ ಪದ್ಮಗಳಲ್ಲಿ ಅದರ ಮೂಲದಲ್ಲಿ ವಾಯುದೇವರು ಪವನನ ಅಂದ್ರೆ ಮುಖ್ಯ ಪ್ರಾಣದೇವರಲ್ಲಿ ಇದ್ದಾರೆ. ಆ ಮುಖ್ಯ ಪ್ರಾಣದೇವರ ಪಾದಗಳ ಹತ್ತಿರ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಅಂದ್ರೆ ಜೀವ ಇದ್ದಾನೆ, ಅವನು ಲಿಂಗ ಅನಿರುದ್ಧ ದೇಹ ಎರಡರಿಂದ ಕೂಡಿಕೊಂಡಿದ್ದಾನೆ. ಸೊ ಪ್ರತಿಯೊಂದು ಜೀವ ತನ್ನ ಹೃದಯ ಕಮಲದ ಒಳಗೆ ಜೀವ ಅಂದ್ರೆ ಜೀವ ಅಣುಮಾತ್ರದಲ್ಲಿರುವಂತಹದ್ದು. ಜೀವ ನಮ್ಮ ದೇಹದಲ್ಲಿ ಎಲ್ಲ ಕಡೆ ವ್ಯಾಪಿಸಿ ಇರುವುದಿಲ್ಲ. ಜೀವ ಪ್ರಕಾಶ ಅಂದ್ರೆ ಜೀವಸ್ ಕೆಪಾಸಿಟಿ ಅದರ ಪರ್ವೇ ಅಂದ್ರೆ ಅದರ ಪ್ರಕಾಶ ದ ಎಂಟೈರ್ ಬಾಡಿ ಪರ್ವೇಡ್ ಆಗುತ್ತೆ. ಆದ್ರೆ ಜೀವ ಅನ್ನುವನು ದೇಹದಲ್ಲಿ ಒಂದು ಆ ಹೃದಯ ಕಮಲದಲ್ಲಿ ಅಲ್ಲಿ ಮಾತ್ರ ಪರಮಾತ್ಮನ ಪಾದಕಮಲದಲ್ಲಿರುವಂತಹ ಮುಖ್ಯ ಪ್ರಾಣದೇವರ ಪಾದಗಳಲ್ಲಿ ಅಲ್ಲಿ ಇರ್ತಾನೆ ಅಂತೇಳಿ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಆ ದೇಹಗಳಿಂದ ಕೂಡಿಕೊಂಡು ಕಪರ್ದಿ ಮೊದಲಾದ ಅಮರಲೆಲ್ಲರು ಅಲ್ಲಿ ಆ ಪರಮಾತ್ಮನನ್ನು ಏನು ಮಾಡ್ತಾರೆ, ಆ ಮೂಲರೂಪಿ ಮೂಲೇಶ್ವರ ನಾಮಕ ಪರಮಾತ್ಮನನ್ನು ಕಪರ್ದಿ ಅಂದ್ರೆ ರುದ್ರದೇವರು ಮೊದಲಾದಂತಹ ದೇವತೆಗಳೆಲ್ಲರೂ ಕೂಡ ಕಾದುಕೊಂಡಿಹರು, ಅವನ ಸೇವೆ ಮಾಡ್ತಾ ಅಲ್ಲಿರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ನೋಡಿದ್ದೀವಿ. ಸೊ ಅದನ್ನು ಇನ್ನೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇರುವ ಆ ಬಿಂಬರೂಪಿ ಪರಮಾತ್ಮ ಯಾವ ಯಾವ ರೂಪಗಳಿಂದ ಇರ್ತಾನೆ, ಹೇಗಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪದ್ಯದಲ್ಲಿ. ಇದು 20ನೇ ಪದ್ಯ. ನಾಳ ಮಧ್ಯದಲ್ಲಿಪ್ಪ ಹೃತ್ಕೀಲಾಲದೊಳು ಇಪ್ಪ ಅಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ ಹಂಸ ನಾಮಕನು ಕಾಲಕಾಲಗಳಲ್ಲಿ ಎಂದೆಶ ಪಾಲಕರ ಕೈಸೇವೆ ಕೊಡುತ್ತ ಕೃಪಾಳು ಅವರವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಪರಮಾತ್ಮ ನಮ್ಮ ನಾಳ, ನಾಳ ಅಂದ್ರೆ ನಾಡಿ, ಸುಷುಮ್ನಾ ನಾಡಿ, ಆ ಸುಷುಮ್ನಾ ನಾಡಿ ಒಳಗೆ ಆ ಆದಿ ಅಂತ ಅದ್ರ ಮೊದಲಿಂದ ಕೊನೆಯವರೆಗೆ ಇರುವಂತಹ ಎಲ್ಲ ಖಾಳಿ ಜಾಗ ಒಂದು ಪ್ಯಾಸೇಜ್ ತರ ಇರುತ್ತೆ. ಅದರ ಮಧ್ಯದಲ್ಲಿ ಆ ಮಧ್ಯಭಾಗದಲ್ಲಿ ಹೃದಯ ಸ್ಥಾನದಲ್ಲಿ ಅಲ್ಲಿ ಇರ್ತಾನೆ ಪರಮಾತ್ಮ. ನಾಳ ಮಧ್ಯದಲ್ಲಿ ಇಪ್ಪ ಇರ್ತಾನೆ. ಏನು ಹೃತ್ ಕೀಲಾಲದದುಳು, ಹೃತ್ ಅಂದ್ರೆ ಹೃದಯ, ಕೀಲಾಲಜ ಅಂದ್ರೆ ಕೀಲಾಲದಲ್ಲಿ ಹುಟ್ಟಿದ್ದು. ಕೀಲಾಲ ಎಂಬುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಕೀಲಾಲ ಅಂದ್ರೆ ಅಮೃತಾಂತರು ಕರ್ತಾರೆ, ಕೀಲಾಲ ಅಂದ್ರೆ ಜೇನುತುಪ್ಪ, ಕೀಲಾಲ ಅಂದ್ರೆ ರಕ್ತಕ್ಕೂ ಕೀಲಾಲ ಅಂತಾರೆ. ಇದ್ರಾಗ ಅನೇಕ ಅರ್ಥಗಳಿದೆ. ಆದ್ರೆ ಇಲ್ಲಿ ಕೀಲಾಲ ಎಂಬುವ ಶಬ್ದಕ್ಕೆ ನೀರು ಅಂತ. ಕೀಲಾಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ತಾವರ ಹೂವು ಇಲ್ಲ ಕಮಲಾ ಪುಷ್ಪ. ಸೊ ಆ ಕೀಲಾಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ನೀರಜ ಇಲ್ಲ ಜಲಜ. ಸೊ ಅಂದ್ರೆ ತಾಮರ ಹೂವು. ಸೊ ಈ ಕಮಲ ಹೃದಯ ಕಮಲ. ಸೊ ನಾಳ ಮಧ್ಯದಲ್ಲಿ ಇಪ್ಪ ಹೃತ್ಕೀಲಾಲಜದುಳು ಇಪ್ಪ ಅಷ್ಟದಳದಿ, ನಾಳ ಮಧ್ಯದಲ್ಲಿ ಸುಷುಮ್ನಾ ನಾಡಿಯ ಮಧ್ಯದಲ್ಲಿ ಇರುವಂತಹ ಹೃತ್ಕೀಲಾಲಜ ಹೃದಯ ಕಮಲ ಅದರ ಒಳಗೆ ಇಪ್ಪನು, ಅದರ ಒಳಗೆ ಇರ್ತಾನೆ ಪರಮಾತ್ಮ. ಹಾಗೆ ಅಷ್ಟದಳದಿ ಎಂಟು ದಳಗಳಲ್ಲಿಯೂ ಪರಮಾತ್ಮ ಇರ್ತಾನೆ. ಅಂದ್ರೆ ಅದರ ಮಧ್ಯದಲ್ಲಿ ಮೂಲೇಶ್ ನಾಮಕ ಪರಮಾತ್ಮ ಇರ್ತಾನೆ, ಅಷ್ಟೇ ಅಲ್ಲದೆ ಎಂಟು ದಳಗಳಲ್ಲಿ ಎಂಟು ರೂಪಗಳಿಂದ ಇರ್ತಾನೆ. ಅದು ಏನಂತ ಹೇಳ್ತಾರೆ. ಇವತ್ತು ನಾವು ಕವರ್ ಮಾಡುವ ಅಂಶ ಬಹಳ ಒಂದು ವಿಶೇಷವಾದ ಒಂದು ಅಂಶ. ನಮ್ಮ ಹೃದಯ ಕಮಲದ ಒಳಗೆ ಇರುವ ಪರಮಾತ್ಮನ ರೂಪಗಳು, ಆ ರೂಪಗಳಿಂದ ನಮಗೆ ಯಾವ ಯಾವ ಕಾರ್ಯಗಳು, ಹೇಗೆ ಹೇಗೆ ಯಾವ ಯಾವ ರೂಪದಿಂದ ಪರಮಾತ್ಮ ಯಾವ ಯಾವನ್ನು ಮಾಡಿಸ್ತಾನೆ ಅನ್ನೋದು ಇವತ್ತು ತಿಳ್ಕೊಳ್ತೀವಿ. ಸೊ ಈ ಹೃದಯ ಕಮಲದ ಮಧ್ಯದ ಒಳಗೆ ಅದರ ಎಂಟು ದಳಗಳಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂದ್ರೆ, ಎಂಟು ದಳಗಳಲ್ಲಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ. ಕುಲಾಲ ಚಕ್ರ ಅಂದ್ರೆ ಕುಂಭಾರ, ಕುಂಭಾರನ ಚಕ್ರ. ಆ ಯಾರನ್ನ ನೋಡಿರ್ಬೋದು, ಪಾಟ್ ಮೇಕಿಂಗ್ ನಲ್ಲಿ ಒಂದು ವೀಲ್ ತರ ಒಂದಿರುತ್ತೆ, ಆ ವೀಲ್ ಇಟ್ಟು ಆ ವೀಲ್ ನ ಸುತ್ತಾ ಇರ್ತಾರೆ, ಸುತ್ತಾ ಅದರಿಂದ ಆ ಮಣ್ಣ ಮಧ್ಯದಲ್ಲಿ ಇಟ್ಟು ಅದರನ್ನ ಪಾಟ್ಸ್ ಅದರಿಂದ ಮಾಡ್ತಾರೆ. ಸೊ ಪಾಟ್ ಮೇಕರ್ ಕುಂಭಾರ, ಕುಂಭಾರದ ಚಕ್ರದ ಹೇಗಿರುತ್ತೋ ಆ ವಿಧವಾಗಿ ಕುಲಾಲ ಚಕ್ರದ ತೆರದಿ ಕುಂಭಾರನ ಚಕ್ರದಂತೆ ಚರಿಸುತ್ತ. ಅಂದ್ರೆ ಆ ಚಕ್ರ ಏನಾಗುತ್ತೆ, ಗಿರ್ರ ತಿರುಗ್ತಾ ಇರುತ್ತೆ. ಬೇರೆ ಎನಿಥಿಂಗ್ ದಟ್ ಈಸ್ ಆನ್ಸೆ ಆನ್ ದ ಚಕ್ರ, ಇಟ್ ಕೀಪ್ಸ್ ಮೂವಿಂಗ್ ಆಲ್ ದ ಟೈಮ್, ಬಟ್ ಇಟ್ ಡಸಂಟ್ ಗೋ ಎನಿವೇರ್. ಅದೇ ವಿಧವಾಗಿ ಪರಮಾತ್ಮ ನಮ್ಮ ಹೃದಯ ಕಮಲದ ಒಳಗೆ ಈ ಎಂಟು ದಳಗಳಲ್ಲಿ ಪರಮಾತ್ಮ ಸಂಚಾರ ಮಾಡ್ತಾ ಇರ್ತಾನೆ. ಒಂದು ದಳದಿಂದ ಇನ್ನೊಂದು ದಳ, ದಳ ದಳ ದಳ, ಎಂಟು ದಿಕ್ಕುಗಳಲ್ಲಿ ಎಂಟು ದಳಗಳು. ಈ ಎಂಟು ದಳಗಳಲ್ಲಿ, ಹೃದಯ ಕಮಲದಲ್ಲಿರುವ ಎಂಟು ದಳಗಳಲ್ಲಿ ಪರಮಾತ್ಮ ಚಕ್ರದಿಂದ ಗಿರ್ರ ತಿರುಗ್ತಾ ಇರ್ತಾನೆ. ಸೊ ಈ ವಿಧವಾಗಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ ಹಂಸನಾಮಕ ಪರಮಾತ್ಮ ಇರ್ತಾನೆ. ಅವನು ಕಾಲಕಾಲಗಳಲ್ಲಿ ಅಂದ್ರೆ ಆಯಾ ಕಾಲಗಳಲ್ಲಿ, ಆ ಅಂದ್ರೆ ಎಲ್ಲ ಕಾಲಗಳಲ್ಲಿ ಕೂಡ, ಅಂದ್ರೆ ಆ ಜೀವನಲ್ಲಿ ಆ ಪರಮಾತ್ಮ ಎಷ್ಟು ದಿನ ಆವಾಸ ಮಾಡ್ತಾನೋ ಅಷ್ಟು ದಿನ, ಅಂದ್ರೆ ಆ ಜೀವನಿಗೆ ಪ್ರೇರಣೆ ಕೊಡ್ತಾ ಎಷ್ಟು ದಿನ ಇರ್ತಾನೋ ಆಯಾ ಕಾಲಗಳಲ್ಲಿ ಆಯಾ ದಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಚರಿಸುತ್ತ ಹಂಸನಾಮಕನಿರ್ತಾನೆ ಕಾಲಗಳಲ್ಲಿ. ಎನ್ ದೇಶೆ, ಎನ್ ಅಂದ್ರೆ ಎಂಟು, ಎನ್ ದೇಶೆ ಅಂದ್ರೆ ಎಂಟು ದೇಶೆ, ಏಟ್ ಡೈರೆಕ್ಷನ್ಸ್. ಕಾಲಕಾಲಗಳಲ್ಲಿ ಆಯಾ ಕಾಲಗಳಲ್ಲಿ ಆ ಎಂಟು ದಿಕ್ಕುಗಳಲ್ಲಿ, ಎನ್ ದೇಶ ಪಾಲಕರ, ಎಂಟು ದಿಕ್ ಪಾಲಕರ. ಸೊ ಎನ್ ಎಂಟು ದೇಶೆ ದಿಕ್ಕು ಪಾಲಕರು, ಎಂಟು ದಿಕ್ ಪಾಲಕರ ಕೈ ಸೇವೆ ಕೊಳ್ಳುತ್ತಾ, ಅವರ ಸೇವೆಯನ್ನು ಸ್ವೀಕಾರ ಮಾಡುತ್ತಾ, ಅವರನ್ನು ಅನುಗ್ರಹ ಮಾಡ್ತಾ, ಪರಮಾತ್ಮ ಕೃಪಾಳು, ಕೃಪಾಮಯನಾದ, ಕರುಣಾಮಯನಾದ ಪರಮಾತ್ಮ ಅವರವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಏನವರ ಅಭಿಲಾಷೆ, ಆ ದಿಕ್ಪಾಲಕರ ಅಭಿಲಾಷೆ ಏನಂದ್ರೆ ಪರಮಾತ್ಮನ ಸೇವೆ ಮಾಡಬೇಕು, ಪರಮಾತ್ಮನ ಲೀಲೆಗಳನ್ನು ನೋಡಬೇಕು, ಪರಮಾತ್ಮನ ಕಾರ್ಯಗಳನ್ನು ನೋಡಬೇಕು, ಪರಮಾತ್ಮನ ಕ್ರಿಯೆಗಳನ್ನು ನೋಡಬೇಕು. ಅದು ಅವರ ಅಭಿಲಾಷೆ. ಅದನ್ನು ಪೂರೈಸುತ್ತಾನೆ. ಹೇಗೆ ಪೂರೈಸುತ್ತಾನೆ? ನಮಗೆ ಆಯಾ ಕ್ರಿಯೆಗಳನ್ನು ಆಯಾ ದಳಗಳಲ್ಲಿ ಹೋದಾಗ ಪರಮಾತ್ಮ ಪ್ರೇರಣೆ ಕೊಡುತ್ತಾ ಅವರ ಅಭಿಲಾಷೆಗಳನ್ನು, ಆ ಎಂಟು ದಿಕ್ಪಾಲಕರ ಅಭಿಲಾಷೆಗಳನ್ನು ಪೂರೈಸುತ್ತಾನೆ. ಅಷ್ಟೇ ಅಲ್ಲದೆ ಈ ಜೀವನ ಅಭಿಲಾಷೆ, ಆ ಜೀವನಿಗೆ ಇದು ಅದು ಮಾಡಬೇಕೆಂಬ ಒಂದು ಆ ಕಳಕಿ ಬರುತ್ತೆ, ಒಂದು ಡಿಸೈರ್ ಬರುತ್ತೆ, ಅದನ್ನು ಪೂರೈನೆ ಮಾಡ್ತಾನೆ. ಆದರೆ ನಮ್ಮದು ತುಚ್ಛವಾದ ಅಭಿಲಾಷೆಗಳು, ಆ ದಿಕ್ಪಾಲಕರ ಅಭಿಲಾಷೆಗಳು ಬಹಳ ಉತ್ಕೃಷ್ಟವಾದ ಅಭಿಲಾಷೆಗಳು. ಪರಮಾತ್ಮನ ಲೀಲಾ ಕಾರ್ಯಗಳನ್ನು ನೋಡಬೇಕಂತುವ ಅವರ ಅಭಿಲಾಷೆಗಳನ್ನು ಪೂರೈಸಿ ಕೊಡುತ್ತಿಪ್ಪ. ಪರಮಾತ್ಮ ಪೂರ್ಣ ಮಾಡ್ತಾ ಇರ್ತಾನೆ, ಪೂರೈಸ್ತಾ ಇರ್ತಾನೆ. ಅದನ್ನು ಅವರವರಿಗೆ ಆಯಾ ಅಭಿಲಾಷೆಗಳನ್ನು, ಅವರವರ ಯೋಗ್ಯತಾನುಸಾರ ಅವರು ಮಾಡುವ ಅಭಿಲಾಷೆಗಳನ್ನು ಪರಮಾತ್ಮ ಪೂರೈಸುತ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನಾಳ ಮಧ್ಯದಲ್ಲಿ ಇಪ್ಪ ಇರುವಂತಹ ಹೃತ್ ಕೀಲಾಲಜದ ಒಳಗೆ, ಆ ಹೃದಯ ಕಮಲದ ಒಳಗೆ ಇಪ್ಪ ಇರುವಂತಹ ಅಷ್ಟ ದಳದಿ ಎಂಟು ದಳಗಳಲ್ಲಿಯೂ ಕುಲಾಲ ಚಕ್ರದ ತೆರದಿ ಕುಂಭಾರನ ಚಕ್ರದಂತೆ ಚರಿಸುತ್ತಾ ಸಂಚಾರ ಮಾಡ್ತಾ ಹಂಸನಾಮಕ ಪರಮಾತ್ಮ ಇರ್ತಾನೆ. ಕಾಲಕಾಲಗಳಲ್ಲಿ ಆಯಾ ಕಾಲಗಳಲ್ಲಿ ಎನ್ ದೇಶಪಾಲಕರ ಎಂಟು ದಿಕ್ಪಾಲಕರ ಕೈ ಸೇವೆ ಕೊಡುತ್ತಾ, ಅವರ ಮಾಡುವಂತಹ ಕೈಂಕರ್ಯವನ್ನು ಸೇವೆಯನ್ನು ಸ್ವೀಕಾರ ಮಾಡುತ್ತಾ ಕೃಪಾಳು ಕರುಣಾಮಯನಾದ ಪರಮಾತ್ಮ ಅವರವರ ಆಯಾ ಎಲ್ಲ, ಅಂದ್ರೆ ಅಲ್ಲಿ ವಾಯುದೇವರು ಇರ್ತಾರೆ, ಅವರ ಅಭಿಲಾಷೆ, ಆ ಎಂಟು ದಿಕ್ಪಾಲಕರ ಅಭಿಲಾಷೆ, ಅಲ್ಲಿರುವಂತಹ ಜೀವನ ಅಭಿಲಾಷೆ, ಆಯಾ ಅಭಿಲಾಷೆಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಪೂರೈಸಿಕೊಡುತ್ತಿಪ್ಪ, ಪರಮಾತ್ಮ ಪೂರ್ಣ ಮಾಡಿಸ್ತಾ ಇರ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಆ ಎಂಟು ದಳಗಳಲ್ಲಿ ಇರುವ ಪರಮಾತ್ಮನ ರೂಪಗಳು ಯಾವುದು, ಆಯಾ ರೂಪಗಳ ಆಯಾ ರೂಪಗಳಿಂದ ಉಪಾಸ್ಯನಾದ ಪರಮಾತ್ಮನ ಆ ರೂಪಗಳಿಂದ ಸೇವೆ ಮಾಡುವವರು ಯಾರು, ಆ ರೂಪಗಳನ್ನು ಸೇವೆ ಮಾಡುವಂತಹ ದಿಕ್ಪಾಲಕರು ಯಾರು ಅನ್ನೋದನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಾಸವಾನುಜ ರೇಣುಕಾತ್ಮಜ ದಾಶರಥಿ ವೃಜಿನಾರ್ದನಮಲಜ ಜಲಾಶಯ ಆಲಯ ಹಯವದನ ಶ್ರೀ ಕಪಿಲ ನರಸಿಂಹ ಈಸು ರೂಪದಿ ಅವರವರ ಸಂತೋಷ ಪಡಿಸುತ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ನಮ್ಮ ಹೃದಯ ಕಮಲದ ಒಳಗೆ ಬಿಂಬರೂಪಿನಾದ ಪರಮಾತ್ಮ ಹೇಗಿರ್ತಾನೆ ಅಂದ್ರೆ, ವಾಸವಾನುಜ, ವಾಸವ ಅಂದ್ರೆ ಏನು, ಇಂದ್ರದೇವರಿಗೆ ವಾಸವ ಅಂದ್ರೆ ಇಂದ್ರ, ಅನುಜ ಅಂದ್ರೆ ತಮ್ಮ, ಅನುಜನಾಗಿ ಹುಟ್ಟಿರುವುದು. ಇಂದ್ರದೇವನಿಗೆ ತಮ್ಮನಾಗಿ ಹುಟ್ಟಿದ ಪರಮಾತ್ಮ ಉಪೇಂದ್ರ, ಇಂದ್ರದೇವನಿಗೆ ತಮ್ಮನಾಗಿ ಹುಟ್ಟಿದ್ರು. ಇಂದ್ರದೇವರು ಆ ಪರಮಾತ್ಮನ ರೂಪವನ್ನು ತಿಳಿದಿದ್ದಾರೆ, ಅದಕ್ಕೆ ತನ್ನ ತಮ್ಮನಾಗಿ ಹುಟ್ಟಿದ್ರು ಕೂಡ ಆ ಉಪೇಂದ್ರನನ್ನ ಯಾವಾಗಲೂ ಸೇವೆ ಮಾಡ್ತಾ ಇರ್ತಾರೆ ಇಂದ್ರದೇವರು. ಸೊ ಇದೇ ದೇವತೆಗಳಲ್ಲಿರುವಂತಹ ವಿಶೇಷ ಏನಂದ್ರೆ, ಅವರು ನಮ್ಮ ಮನುಷ್ಯರಂತೆ ಅಲ್ಲ, ಅವರು ತಮ್ಮ ಮೊಮ್ಮಗಾಯಿ. ಅದೇ ವಿಧವಾಗಿ ನಮ್ಗೆ ಈಶಾವಾಸ್ಯ ಉಪನಿಷತ್ತಲ್ಲಿ ಬಂದಂತೆ ಮನು, ಸ್ವಯಂಭೂ ಮನುವು ತನ್ನ ಮೊಮ್ಮಗನಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಈ ವಿಧವಾಗಿ ಅವರವರು ಆ ಪರಮಾತ್ಮನ ರೂಪ, ಪರಮಾತ್ಮ ರೂಪ ತಗೊಂಡು ಬಂದಾಗ ಆ ಪರಮಾತ್ಮನನ್ನು ಅವರು ಗುರುತಿಸುತ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೆ ಆ ಇಂದ್ರದೇವರು ತನ್ನ ಅನುಜನಾದ ಉಪೇಂದ್ರ ನಾಮಕ ಪರಮಾತ್ಮನನ್ನು ಯಾವಾಗಲೂ ಸೇವೆ ಮಾಡ್ತಾ ಇರ್ತಾನೆ. ಈ ಎಂಟು ದಳಗಳಲ್ಲಿ ಪೂರ್ವ ದಳ ಈಸ್ಟರ್ನ್ ದಳ ಯಾವುದಿದೋ ಆ ಈಸ್ಟರ್ನ್ ದಳದಲ್ಲಿ ಇರುವ ಪರಮಾತ್ಮನ ರೂಪ ಯಾವುದು ಅಂದ್ರೆ ಉಪೇಂದ್ರ ನಾಮಕ ಪರಮಾತ್ಮ. ಆ ಉಪೇಂದ್ರ ನಾಮಕ ಪರಮಾತ್ಮ ಆ ದಿಕ್ಕಿಗೆ ಪಾಲಕನಾದಂತಹ ಇಂದ್ರದೇವರು ಅವರಿಂದ ಉಪಾಸನಾಗಿ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಳದಲ್ಲಿ ಉಪೇಂದ್ರ ನಾಮಕ ಪರಮಾತ್ಮ ಇಂದ್ರನಿಂದ ಉಪಾಸನಾಗಿರ್ತಾನೆ. ಅದು ವಾಸವಾನುಜ ಉಪೇಂದ್ರ ನಾಮಕ ಪರಮಾತ್ಮನ ಹೇಳ್ತಾ ಇದ್ದಾರೆ. ಪೂರ್ವ ದಿಕ್ಕಾದ ಮೇಲೆ ನೆಕ್ಸ್ಟ್ ದಿಕ್ಕು, ನೆಕ್ಸ್ಟ್ ದಿಕ್ಕು ಯಾವುದು? ರೇಣುಕಾತ್ಮಜ ಆಗ್ನೇಯ ದಿಶ, ಆಗ್ನೇಯ ಅಗ್ನಿದೇವರಿಗೆ ಸಂಬಂಧಪಟ್ಟ ದಿಕ್ಕು ಆಗ್ನೇಯ ದಿಶ. ಅದು ಯಾವುದು ಅಂದ್ರೆ ದಟ್ ಈಸ್ ಸೌತ್ ಈಸ್ಟ್. ಸೌತ್ ಈಸ್ಟ್ ನಲ್ಲಿರುವಂತಹ ಆಗ್ನೇಯ ದಿಕ್ಕಿನಲ್ಲಿ ರೇಣುಕಾತ್ಮಜ ಅಂದ್ರೆ ರೇಣುಕಾದೇವಿಗೆ ಹುಟ್ಟಿದಂತಹ ಜಮದಗ್ನಿ ಋಷಿಗೆ ಪತ್ನಿಯಾದ ರೇಣುಕಾದೇವಿ, ಆ ರೇಣುಕಾದೇವಿ ಮಗನಾದವನಂದ್ರೆ ಪರಶುರಾಮ ದೇವರು. ಆ ಪರಶುರಾಮ ದೇವರು ಆಗ್ನೇಯ ದಳದಲ್ಲಿ ಇರ್ತಾರೆ. ಆಗ್ನೇಯ ದಳಕ್ಕೆ ದಿಕ್ಪಾಲಕ ಯಾರಂದ್ರೆ ಅಗ್ನಿದೇವರು. ಸೊ ಅಗ್ನಿದೇವರಿಂದ ಉಪಾಸ್ಯನಾದ ಮೂರ್ತಿ ಪರಶುರಾಮ. ಸೊ ಪರಶುರಾಮ ದೇವರು ಅಗ್ನಿದೇವರಿಂದ ನಿತ್ಯವೂ ಉಪಾಸನ ಮಾಡಲ್ಪಡುತ್ತಾ ಇರ್ತಾರೆ. ಈ ವಿಧವಾಗಿ ಆಗ್ನೇಯ ದಿಕ್ಕಿನಲ್ಲಿ ರೇಣುಕಾ ಪುತ್ರನಾಗಿ ಅವತಾರ ಮಾಡಿದಂತಹ ಪರಶುರಾಮ ದೇವರು ಅಗ್ನಿದೇವರಿಂದ ಉಪಾಸ್ಯರಾಗಿ ಯಾವಾಗಲೂ ಆ ದಳದಲ್ಲಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದಾಶರಥಿ, ಅದಾದ ಮೇಲೆ ದಶರಥ ರಾಯನ ಪುತ್ರ ರಾಮದೇವರು, ಸೀತಾಪತಿಯಾದ ರಾಮಚಂದ್ರ ದೇವರು, ಅವರು ದಕ್ಷಿಣ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಪಾಲಕ ಯಾರಂದ್ರೆ ಯಮದೇವರು. ಸೊ ದಕ್ಷಿಣ ದಿಕ್ಕಿಗೆ ಪಾಲಕರಾದಂತಹ ಯಮದೇವರಿಂದ ಉಪಾಸ್ಯನಾಗಿ ದಶರಥನ ಮಗನಾಗಿ ಅವತಾರ ಮಾಡಿದಂತಹ ಸೀತಾಪತಿಯಾದ ಶ್ರೀರಾಮಚಂದ್ರ ದೇವರು ಆ ದಕ್ಷಿಣ ದಳದಲ್ಲಿ ಇರ್ತಾರೆ. ಸೊ ಈ ಎಂಟು ದಳಗಳಲ್ಲಿ ದಕ್ಷಿಣ ದಳದಲ್ಲಿ ರಾಮದೇವರು, ಶ್ರೀರಾಮಚಂದ್ರ ದೇವರು ಯಮದೇವರಿಂದ ಉಪಾಸ್ಯರಾಗಿ ಆ ದಕ್ಷಿಣ ದಿಕ್ಕಿನ ದಳದಲ್ಲಿರ್ತಾರೆ. ಅದಾದ ಮೇಲೆ ವೃಜಿನಾರ್ದನ, ವೃಜಿನಾರ್ದನ ಅಂದ್ರೆ ವೃಜಿನ ಅಂದ್ರೆ ಏನು, ಪಾಪಗಳಕ್ಕೆ ವೃಜಿನ ಅಂತ ಹೇಳು. ಜನಾರ್ದನ ಅಂದ್ರೂ ವೃಜಿನಾರ್ದನ ಅಂದ್ರೂ ಪರಮಾತ್ಮನ ಹೆಸರುಗಳು. ಸೊ ಪರ್ಯಾಯ ಪದಗಳು. ವೃಜಿನಾರ್ದನ ಅಂದ್ರೆ ಪಾಪಿಗಳಾದ ದೈತ್ಯರನ್ನು ಸಂಹಾರ ಮಾಡಿದಂತಹ ವೃಜಿನಾರ್ದನ ರೂಪಿ ಜನಾರ್ದನ ರೂಪಿ ಪರಮಾತ್ಮ. ಈ ಜನಾರ್ದನ ರೂಪಿ ಪರಮಾತ್ಮ ಅವನು ಯಾವ ದಿಕ್ಕಿನಲ್ಲಿ ಅಂದ್ರೆ ನೈಋತ ದಿಕ್ಕಿನಲ್ಲಿ, ನೈಋತ ಅಂದ್ರೆ ಸೌತ್ ವೆಸ್ಟ್, ಸೌತ್ ವೆಸ್ಟ್ ನಲ್ಲಿರುವಂತಹದ್ದು ಅದು ನೈಋತ ದಿಕ್ಕು. ಆ ಪರಮಾತ್ಮ ನೈಋತ್ಯ ದಿಕ್ಕಿನಲ್ಲಿರುವಂತಹ ಜನಾರ್ದನ ರೂಪಿ ಪರಮಾತ್ಮ ಅಲ್ಲಿ ನಿರೃತಿ ಅನ್ನುವ ದಿಕ್ಪಾಲಕ, ನಿರೃತಿಯಿಂದ ಉಪಾಸ್ಯನಾಗಿ ಆ ನಿರೃತಿಯಿಂದ ಉಪಾಸ್ಯನಾದ ಜನಾರ್ದನ ರೂಪ ಆ ನೈಋತ್ಯ ದಿಕ್ಕಿನಲ್ಲಿರುವಂತಹ ದಳದಲ್ಲಿ ಪರಮಾತ್ಮ ನೆಲೆಸಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸೊ ಇದು ಆಯ್ತು ನೈಋತ್ಯ ದಿಕ್ಕಾದ ಮೇಲೆ ನೆಕ್ಸ್ಟ್ ಇದು ಅಮಲ ಜಲಾಶಯಾಲಯ. ಅಮಲ ಜಲಾಶಯಾಲಯ ಅಂದ್ರೆ ಇದು ವೆಸ್ಟ್ ನಲ್ಲಿ ಮಾಡುವಂತ. ಅಮಲ ಅಂದ್ರೆ ಏನು? ಸ್ವಚ್ಛವಾದಂತ. ಅಮಲ ಅಂದ್ರೆ ಇಂಪ್ಯೂರ್, ಅಮಲ ಅಂದ್ರೆ ಪ್ಯೂರ್. ಅಮಲ ಜಲ ಅಂದ್ರೆ ಸ್ವಚ್ಛವಾದ ನೀರು. ಆ ಜಲಕ್ಕೆ ಆಶಯ, ಅಮಲ ಜಲ ಆಶಯ ಅಂದ್ರೆ ಸಮುದ್ರ, ಸ್ವಚ್ಛವಾದ ಸಮುದ್ರ. ಸ್ವಚ್ಛವಾದ ಸಮುದ್ರವೇ ಆಲಯವಾಗಿ ಸ್ಥಾನವಾಗಿ ಉಳ್ಳ ಪರಮಾತ್ಮನ ರೂಪ. ಇದು ಯಾವುದು? ಮತ್ಸ್ಯರೂಪ ಪರಮಾತ್ಮ ಅಂತೇಳಿ. ಅಮಲ ಜಲ ಆಶಯ ಆಲಯ ಅಂತೇಳಿ. ಸೊ ಮಲ ಅಮಲ, ಅಮಲ ಜಲ, ಅಮಲ ಜಲ ಆಶಯ, ಅಮಲ ಜಲ ಆಶಯ ಆಲಯ. ಈ ವಿಧವಾಗಿರುವ ಪರಿಶುದ್ಧವಾಗಿರುವಂತಹ ಜಲಗಳಿಗೆ ಆಶ್ರಯ. ಇದು ಎರಡು ವಿಧವಾಗಿ ನಾವು ಅರ್ಥ ನೋಡಬಹುದು. ಏನು? ಪರಮಾತ್ಮ ಈ ಜಲದಲ್ಲಿ ಇರುವಂತಹ ರೂಪ, ಅದು ಮತ್ಸ್ಯರೂಪ ಅಂತೇಳಿ. ಇನ್ನೊಂದು ಇನ್ನೂ ಉತ್ಕೃಷ್ಟವಾದ ಅರ್ಥ ಏನಂದ್ರೆ, ಈ ಎಲ್ಲ ಅಮಲ ಜಲಶಕ್ಕೆ ಆಶಯ ಆಲಯನಾದವನು ಅಂದ್ರೆ ಪರಮಾತ್ಮ ಆಶ್ರಯಭೂತನಾಗಿದ್ದಾನೆ. ಆ ಜಲಗಳು ಅವನಿಗೆ ಆಶ್ರಯ ಅಲ್ಲ, ಆ ಜಲಗಳೆಲ್ಲವೂ ಅವನನ್ನು ಆಶ್ರಯಿಸಿಕೊಂಡಿವೆ. ಅವನು ಆ ಜಲಗಳನ್ನು ಆಶ್ರಯಿಸಿಕೊಂಡಿಲ್ಲ, ಅವೆಲ್ಲವೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ ಅಂತೇಳಿ. ಅವೆಲ್ಲದಕ್ಕೂ ಆಶ್ರಯನಾದಂತಹ ಪರಮಾತ್ಮನ ರೂಪ ಅಂತೇಳಿ ಇನ್ನೂ ಉತ್ಕೃಷ್ಟವಾದ ಅರ್ಥ. ಈ ವಿಧವಾಗಿ ಎಲ್ಲ ಜಲಗಳಿಗೆ ಆಶ್ರಯಭೂತನಾದ ಮತ್ಸ್ಯರೂಪಿ ಪರಮಾತ್ಮ ಅವನು ಪಶ್ಚಿಮ ದಿಕ್ಕಿನಲ್ಲಿರುವಂತಹ ದಳದಲ್ಲಿ ವರುಣದೇವರಿಂದ ಉಪಾಸನಾಗಿರ್ತಾನೆ. ಸೊ ವೆಸ್ಟರ್ನ್ ಡೈರೆಕ್ಷನ್ ಅಲ್ಲಿ ಇರುವಂತಹ ಆ ದಳದ ಒಳಗೆ ಮತ್ಸ್ಯರೂಪಿ ಪರಮಾತ್ಮ ವರುಣದೇವರಿಂದ ಉಪಾಸ್ಯನಾಗಿ ಇರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಹಯವದನ, ಹಯವದನ ರೂಪ ನೆಕ್ಸ್ಟ್. ಹಯವದನ ದೇವರು ಅಂದ್ರೆ ಹಯಗ್ರೀವ ದೇವರು, ಹಯಗ್ರೀವ ದೇವರು ಇವರು ವಾಯುವ್ಯ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕು ಅಂದ್ರೆ ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್ ನಲ್ಲಿರುವಂತಹ ವಾಯುವ್ಯ ದಿಕ್ಕು. ಆ ವಾಯುವ್ಯ ದಿಕ್ಕಿನಲ್ಲಿ ವಾಯುದೇವರು, ಇಲ್ಲಿ ವಾಯುದೇವರು ಅಂದ್ರೆ ಪ್ರವಾಹ ವಾಯು, ಮುಖ್ಯ ವಾಯು ಅಲ್ಲ, ಪ್ರವಾಹ ವಾಯು. ಯಾಕಂದ್ರೆ ದಿಕ್ಪಾಲಕರ ಪ್ರಸಂಗ ಬರ್ತಾ ಇದೆ. ದಿಕ್ಪಾಲಕರ ಪ್ರಸಂಗ ಅಂತ ಹೇಳಿದಾಗ ವಾಯು ಅಂದ್ರೆ ಪ್ರವಾಹ ವಾಯು ಅಂತ ತಗೋಬೇಕು. ಪ್ರವಾಹ ವಾಯು ವಾಯುವ್ಯ ದಿಕ್ಕಿಗೆ ಪಾಲಕರಾಗಿದ್ದಾರೆ. ಆ ಪ್ರವಾಹ ವಾಯುರಿಂದ ಉಪಾಸ್ಯನಾಗಿ ಅವರಿಂದ ಸೇವಿಸಲ್ಪಡುತ್ತಾ ಹಯವದನ ರೂಪ ಪರಮಾತ್ಮ ಆ ವಾಯುವ್ಯ ದಳದಲ್ಲಿ, ನಮ್ಮ ಹೃದಯ ಕಮಲದಲ್ಲಿರುವಂತಹ ವಾಯುವ್ಯ ದಿಕ್ಕಿನಲ್ಲಿರುವಂತಹ ದಳದಲ್ಲಿ, ಕಮಲದ ದಳದಲ್ಲಿ ಅಲ್ಲಿ ನೆಲೆಸಿದ್ದಾನೆ ಪರಮಾತ್ಮ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಹಯವದನ ರೂಪಿ ಪರಮಾತ್ಮ, ಅಲ್ಲಿ ಇರುವಂತಹ ಆ ಒಂದು ವಿಶೇಷವಾದ ರೂಪ. ಅದಾದ ಮೇಲೆ ನೆಕ್ಸ್ಟ್ ಕಪಿಲ. ಕಪಿಲ ಅಂದ್ರೆ ಕಪಿಲ ಅಂಬುದು ಅನೇಕ, ಕ ಪ ಲ, ಕ ಅಂದ್ರೆ ಆನಂದ, ಪ ಅಂದ್ರೆ ಎಲ್ಲವನ್ನು ಪಾಲನೆ ಮಾಡುವವನು, ಲ ಅಂದ್ರೆ ಲಯಕರ್ತನಾದವನು. ಸೊ ಕಪಿಲ ಅಂದ್ರೆ ಈ ವಿಧವಾಗಿ ಇರುವ ಪರಮಾತ್ಮನ ರೂಪ. ಆ ರೂಪದಲ್ಲಿ ಪರಮಾತ್ಮ ಏನು ಮಾಡಿದ್ರೆ ತಪಸ್ಸೆ ಐಶ್ವರ್ಯವಾಗಿ, ಅಂದ್ರೆ ತಪಸ್ಸಿಗೆ ತಾನು ಪರಮಾತ್ಮ ತಪಸ್ಸು ಮಾಡ್ತಾನೆ. ಪರಮಾತ್ಮ ತಪಸ್ಸು ಮಾಡುವುದಂದ್ರೆ ಏನು, ಪರಮಾತ್ಮ ಮಿಕ್ಕವರಿಗೆ ಮಾರ್ಗದರ್ಶನಕ್ಕೆ ತಪಸ್ಸು ಮಾಡ್ತಾನೆ. ಅಷ್ಟೇ ಅಲ್ಲದೆ ತಾನು ತನ್ನ ತಪಸ್ಸು, ಪರಮಾತ್ಮ ತಪ ಮಾಡುವ ತಪಸ್ಸು ಎಂಥದ್ದು ಅಂದ್ರೆ ಅದು ಐಶ್ವರ್ಯರುಭೂತವಾದ ತಪಸ್ಸು ಅವನಿಗೆ. ಸೊ ಅವನಿಗೆ ಯಾರಿಂದ ಅವನಿಗಿಂತಲೂ ಶ್ರೇಷ್ಠವಾದವರು ಯಾರು ಇಲ್ಲ. ಅವನು ಇನ್ನೊಬ್ಬರನ್ನ ಕುರಿತು ತಪಸ್ಸು ಮಾಡಬೇಕಾಗಿಲ್ಲ. ಹಾಗಿದ್ದರೂ ತಪಸ್ಸು ಮಾಡುವುದು ಏನಂದ್ರೆ ಪರಮಾತ್ಮ ಕೇವಲ ತನ್ನ ರೂಪವನ್ನು ತಾನೇ ಲೀಲಾರೂಪವಾಗಿ ಮಾಡ್ತಾನೆ ಅಷ್ಟೇ ಹೊರತು ಪರಮಾತ್ಮನಿಗೆ ಆ ತಪಸ್ಸು ಐಶ್ವರ್ಯಭೂತವಾಗಿರುವಂತಹ ತಪಸ್ಸು. ಈ ವಿಧವಾಗಿ ಪ್ರದರ್ಶನ ಮಾಡ್ತಾನೆ, ತಪಸ್ಸು ಮಾಡಿದಂತೆ ಪ್ರದರ್ಶನ ಮಾಡುವಂತಹ ಕಪಿಲ ನಾಮಕ ಪರಮಾತ್ಮ ಅವನ ಉತ್ತರ ದಿಕ್ಕಿನಲ್ಲಿರುವ ದಳದಲ್ಲಿ, ನಾರ್ದನ್ ದಳ, ಆ ಕಮಲದ ದಳದ ಒಳಗೆ, ಅಲ್ಲಿ ಯಾರಿಂದ ಉಪಾಸನಾಗಿರ್ತಾನೆ, ಕುಬೇರನಿಂದ. ಆ ದಳಕ್ಕೆ ನಾರ್ತ್ಗೆ ಕುಬೇರ ದಿಕ್ಪಾಲಕ. ಸೊ ಈ ಕುಬೇರ ದಿಕ್ಪಾಲಕನಾಗಿರುವ ಆ ನಾರ್ದನ್ ಉತ್ತರ ದಿಕ್ಕಿನ ದಳದಲ್ಲಿ ಪರಮಾತ್ಮ ಕಪಿಲ ರೂಪಿ ಪರಮಾತ್ಮ ಕುಬೇರನಿಂದ ಉಪಾಸನಾಗಿ ಅಲ್ಲಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಕೊನೆಗೆ ಬರುವಂತಹದ್ದು ಶ್ರೀ ಕಪಿಲ ನರಸಿಂಹ. ನರಸಿಂಹ ರೂಪಿ ಪರಮಾತ್ಮ, ನರಸಿಂಹ ರೂಪಿ ಪರಮಾತ್ಮ ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕು ಅಂದ್ರೆ ನಾರ್ತ್ ಈಸ್ಟ್. ಸೊ ಈಶಾನ್ಯ ದಿಕ್ಕಿನಲ್ಲಿರುವಂತಹ ನರಸಿಂಹ ರೂಪಿ ಪರಮಾತ್ಮ ಯಾವರಿಂದ ಉಪಾಸನಾಗಿರ್ತಾನೆ, ರುದ್ರದೇವರು. ಯಾಕಂದ್ರೆ ರುದ್ರಾಂತರ್ಯಾಮಿ ನರಸಿಂಹದೇವರು. ಸೊ ರುದ್ರದೇವರಿಂದ ಉಪಾಸ್ಯನಾಗಿರುವ ಪರಮಾತ್ಮನ ರೂಪ ನರಸಿಂಹ ರೂಪ, ಅದು ಅಲ್ಲಿ ಈಶಾನ್ಯ ದಳದಲ್ಲಿ ಇರುತ್ತೆ. ಈಶಾನ್ಯ ದಳದಲ್ಲಿ ರುದ್ರದೇವರಿಂದ ಉಪಾಸ್ಯನಾಗಿ ನರಸಿಂಹದೇವರು ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ಈ ಸ್ವರೂಪದಿ, ಈ ಶೋಭಾಯಮಾನವಾದಂತಹ ಮಂಗಳಕರವಾದಂತಹ ಎಂಟು ರೂಪಗಳಿಂದ ಆ ಎಂಟು ದಳಗಳಲ್ಲಿ ಪರಮಾತ್ಮ ಇದ್ದು ಆ ಎಂಟು ದಿಕ್ಪಾಲಕರಿಂದ ಯಾವಾಗಲೂ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ. ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ್ತಾ, ಅವರವರನ್ನು ತೃಪ್ತಿ ಸಂತೋಷ ಪಡಿಸುತ್ತಾ, ನಿತ್ಯ ಸುಖಮಯ, ನಿತ್ಯ ಆನಂದಮಯನಾದಂತಹ ಪರಮಾತ್ಮ ವಾಸವಾಗಿ ವಾಸವನಾಗಿರ್ತಾನೆ, ಅಲ್ಲಿ ನೆಲೆಸಿರ್ತಾನೆ. ಹುತ್ಕಮಲದ ಒಳಗೆ ಬಿಂಬನೆಂದರಿಸಿ, ನಮ್ಮ ಹೃದಯ ಕಮಲದ ಒಳಗೆ ಬಿಂಬರೂಪನಾಗಿ ಪರಮಾತ್ಮ ಅಲ್ಲಿ ನೆಲೆಸಿರ್ತಾನೆ ಅನ್ನೋದು ನಾವು ತಿಳ್ಕೋಬೇಕಾಗಿದ್ದ ವಿಷಯ. ಅದಾದ ಮೇಲೆ ಇಲ್ಲಿ ಜಸ್ಟ್ ಒಂದ್ಸಾರ್ ಸ್ಪ್ಲಿಟ್ ಮಾಡುವುದು ಬಿಟ್ಟು ವಿಲ್ ಗೋ ಇನ್ ಟು ದಿ ನೆಕ್ಸ್ಟ್ ಒನ್. ವಾಸವಾನುಜ ರೇಣುಕಾತ್ಮಜ ದಾಶರಥಿ ರುಜಿನಾರ್ದನ ಅಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ. ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ ಅನ್ನೋದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅಲ್ಲಿ ಪರಮಾತ್ಮ ಮುಂಚಿನ ಪದ್ಯದಲ್ಲಿ ನೋಡಿದ್ವಿ ಏನು, ಆ ಕುಂಭಾರನ ಚಕ್ರದಂತೆ ಗುರ್ರಂತಿರುತ್ತಾ ಅಂದ್ರೆ ಈ ಎಂಟು ರೂಪಗಳಿಂದ ಪರಮಾತ್ಮ ಇರ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಬಿಂಬ ರೂಪ ಪರಮಾತ್ಮ ತನ್ನ ತನ್ನ ರೂಪಗಳಿಂದ, ಅಂದ್ರೆ ಒಂದೊಂದು ದಳದಲ್ಲಿಯೂ ಹಿ ಜಸ್ಟ್ ಕೀಪ್ಸ್ ಮೂವಿಂಗ್ ಫ್ರಮ್ ಒನ್ ದಳ ಟು ಅನದರ್ ದಳ. ತನ್ನ ರೂಪವನ್ನು ತಾನೇ, ಅಂದ್ರೆ ಪರಮಾತ್ಮನ ಒಂದು ರೂಪವನ್ನು ಇನ್ನೊಂದು ರೂಪ ಸೇರ್ತಾ ಇರುತ್ತೆ. ಸೊ ಪರಮಾತ್ಮ ಸಂಚಾರ ಆ ರೂಪಗಳಿಂದ ಅಲ್ಲಿರ್ತಾನೆ, ಅವರಿಂದ ಸೇವೆಗಳನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅವರಿಂದ ಸ್ವೀಕಾರ ಮಾಡ್ತಾ ಆ ದಳಗಳಲ್ಲಿ ಸಂಚಾರವೂ ಮಾಡ್ತಾ ಇರ್ತಾನೆ. ಸೊ ಹಿ ಇನ್ ಒನ್ ಫಾರ್ಮ್ ಹಿ ಸ್ಟೇಸ್ ಇನ್ ಆಲ್ ದೋಸ್ ಎಂಟು ದಳ, ಅಂಡ್ ಆಲ್ಸೋ ಇನ್ ಅನದರ್ ಫಾರ್ಮ್ ಹಿ ವಿಲ್ ಬಿ ಮೂವಿಂಗ್ ಫ್ರಮ್ ಒನ್ ದಳ ಟು ಅನದರ್ ದಳ. ಆ ವಿಧವಾಗಿ ಪರಮಾತ್ಮ ಸಂಚಾರ ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಆಯಾ ದಳದಲ್ಲಿ ಪರಮಾತ್ಮ ಯಾವಾಗ ಸಂಚಾರ ಮಾಡ್ತಾನೋ ಬರ್ತಾನೋ, ಆ ಪರಮಾತ್ಮ ಬಿಂಬರು ಪರಮಾತ್ಮ ಬಂದಾಗ ಆ ದಳದಲ್ಲಿ ನಮಗೆ ಅದಕ್ಕೆ ತಕ್ಕಂತೆ ಬುದ್ಧಿ ಪ್ರೇರಣೆ ಆಗುತ್ತೆ. ಪರಮಾತ್ಮ ನಮಗೆ ಬೇರೆ ಬೇರೆ ದಳಗಳಲ್ಲಿ ಬಂದಾಗ ಬೇರೆ ಬೇರೆ, ಒಂದ್ಸಾರಿ ನಮಗೆ ಒಳ್ಳೆ ಕೆಲಸ ಮಾಡಬೇಕಂತ ಬುದ್ಧಿ ಬರುತ್ತೆ, ಒಂದ್ಸಾರಿ ಏನೋ ಒಂದು ಕೆಟ್ಟ ಬುದ್ಧಿ ಬರುತ್ತೆ, ಒಂದೊಂದ್ಸಾರಿ ಇಂತಹ ಕೆಲಸ ಮಾಡಬೇಕು ನಿದ್ದೆ ಇರುತ್ತೆ, ಆಲಸ್ಯ ಭಾವ ಇರುತ್ತೆ, ಹಸಿವು ಇರುತ್ತೆ, ತೃಷ್ಣೆ ಇರುತ್ತೆ, ಇವೆಲ್ಲ ಇರುತ್ತೆ. ಯಾವಾಗ ಯಾವಾಗ ನಮಗೆ ಯಾವ ಯಾವ ಲಕ್ಷಣಗಳು ಹೇಗೆ ಬರುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ ಈ ಪದ್ಯ ಸುಂದರವಾಗಿ ಹೇಳ್ತಾ ಇದೆ. ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸುರಪನಾಲಯ ಕೈದಿದೊಡೆ ಮನವು ಎರಗುವುದು ಸತ್ಪುಣ್ಯ ಮಾರ್ಗದಿ, ಬರಲು ವಹ್ನಿಯ ಮನೆಗೆ ನಿದ್ರಾಲಯ ಆಲಸ್ಯ ಹಸಿ ತೃಷೆಯು ತರಣಿತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು ಅರವಿದೂರನು ನಿರರುತಿಯಲ್ಲಿ ಬರೆ ಪಾಪಗಳ ಮಾಳ್ಪ. ಸೊ ಈ ಮೂಲೇಶ ನಾಮಕ ಪರಮಾತ್ಮ ಅಷ್ಟದಳ ಸಂಚಾರ ಮಾಡುವಾಗ ಜೀವರಿಗೆ ಆಗತಕ್ಕಂತಹ ಮನೋವಿಕಾರಗಳು, ಮನೋ ವೈಕಲ್ಯಗಳು, ಅವೆಲ್ಲ ಏನೇನು ಮನಸ್ಸಿನಲ್ಲಿ ಬರುವ ಭಾವನೆಗಳು ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುರಪನ ಆಲಯಕ್ಕೂ ಐದಿದೊಡೆ, ಸುರಪ ಅಂದ್ರೆ ಸುರರನ್ನು ಪಾಲಿಸುವವನು ಅಂದ್ರೆ ಇಂದ್ರದೇವರು, ಸುರಪ ಅಂದ್ರೆ ಇಂದ್ರಾಧಿಪತಿ, ದೇವಾಧಿಪತಿ ಇಂದ್ರ. ಸೊ ಸುರಪನ ಆಲಯ ಇಂದ್ರನ ಆಲಯ, ಇಂದ್ರನ ಆಲಯ ಯಾವುದು, ಇಂದ್ರನ ಮನೆ, ಆಲಯ ಅಂದ್ರೆ ಮನೆ, ಇಂದ್ರನ ಮನೆ, ಇಂದ್ರನ ಮನೆ ಪೂರ್ವ ದಿಕ್ಕಿನ ದಳ ನಾವು ಪೂರ್ವ ದಳ ಅಂತ ಹೇಳಿದ್ವಿ, ಈಸ್ಟರ್ನ್ ದಳ. ಆ ಈಸ್ಟರ್ನ್ ದಳದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಪೂರ್ವ ದಳವಾದ ಇಂದ್ರದೇವರ ಮನೆಯಲ್ಲಿ ಬಂದಾಗ ಐದಿದ ಒಡೆ, ಒಡೆ ಅಂದ್ರೆ ಆಸ್ ಸೂನ್ ಆಸ್ ಈ ಕಮ್ಸ್, ಐದಿದ ಅಂದ್ರೆ ಬರತ್ತಲು. ಸೊ ಸುರಪನ ಆಲಯಕ್ಕೆ ಐದಿದೊಡೆ, ಸುರಪನ ಆಲಯಕ್ಕೆ ಬರತ್ತುಲನೇ ಬಂದರೇನೆ, ಬಂದ ಕ್ಷಣವೇ ಸತ್ಪುಣ್ಯ ಮಾರ್ಗದಿ, ಸತ್ ಸತ್ ಅಂದ್ರೆ ಒಳ್ಳೆಯದಾದಂತಹ ಶುದ್ಧವಾದಂತಹ ಪುಣ್ಯ ಮಾರ್ಗದಿ, ಸಮೀಚೀನವಾದಂತಹ ಪುಣ್ಯ ಮಾರ್ಗದಲ್ಲಿ ಅಂದ್ರೆ ಒಳ್ಳೆ ಪುಣ್ಯ ಮಾಡಿದ್ರೆ ಒಳ್ಳೆ ಬುದ್ಧಿ ಮನಸ್ಸು, ಯಾವುದೋ ಒಂದು ಪುಣ್ಯಕಾರ ಮಾಡಬೇಕು, ಒಂದು ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಸೇವೆ ಮಾಡಬೇಕು ಅನ್ನುವ ಒಂದು ಬುದ್ಧಿ ಬರುತ್ತೆ. ಸತ್ಪುಣ್ಯ ಮಾರ್ಗದಿ ಅಂದ್ರೆ ಸಮೀಚೀನವಾದ ಪುಣ್ಯ ಮಾರ್ಗದಲ್ಲಿ ಮನಸ್ಸು ಮನವು ಎರಗುವುದು ಅಂದ್ರೆ ಮನಸ್ಸಾಗತ್ತೆ, ಮನಸ್ಸು ಬರುತ್ತೆ ಅಂದ್ರೆ ಮನಸ್ಸಿಗೆ ಆ ಪ್ರೇರಣೆ ಕೊಡ್ತಾನೆ ಪರಮಾತ್ಮ. ಯಾವಾಗಾದರೆ ಪರಮಾತ್ಮ ಪೂರ್ವ ದಳದಲ್ಲಿ ತಾನು ಬಂದು ಸೇರ್ತಾನೆ ಅಂದ್ರೆ ಯಾವ ರೂಪ ಪರಮಾತ್ಮ ಮೂಲೇಶ್ವರ ಪರಮಾತ್ಮ ಅಲ್ಲಿ ಬಂದು ಯಾವಾಗ ಸೇರ್ತಾನೋ ಆವಾಗ ಜೀವನಿಗೆ ಮನಸ್ಸು ಬರುತ್ತೆ, ಒಂದು ಪ್ರೇರಣೆ ಬರುತ್ತೆ, ಏನಂದ್ರೆ ಒಳ್ಳೆ ಒಂದು ಪುಣ್ಯ ಕಾರ್ಯ ಮಾಡಬೇಕು ಅನ್ನೋ ಒಂದು ಬುದ್ಧಿ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೋಪ ಸುರಪನ ಆಲಯಕ್ಕೆ ಐದೋಡೆ ಸತ್ಪುಣ್ಯ ಮಾರ್ಗದಿ ಮನವು ಎರಗುವುದು. ಅದಾದ ಮೇಲೆ ಹೇಳ್ತಾ ಇದ್ದಾರೆ ವಹ್ನಿಯ ಮನೆಗೆ ಬರಲು. ವಹ್ನಿ ಅಂದ್ರೆ ಬೆಂಕಿ, ಅಗ್ನಿ. ವಹ್ನಿಯ ಮನೆ ಅಂದ್ರೆ ಅಗ್ನಿಯ ದಿಕ್ಕು, ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕಂದ್ರೆ ಸೌತ್ ಈಸ್ಟ್. ಸೊ ವಹ್ನಿಯ ಮನೆಗೆ ಬರಲು, ಈ ಮೂಲೇಶ ನಾಮಕ ಪರಮಾತ್ಮ ಆಗ್ನೇಯ ದಿಕ್ಕಿನ ದಳವಾದ ಅಗ್ನಿದೇವರ ಮನೆಗೆ ಯಾವಾಗ ಬರ್ತಾರೋ ಆವಾಗ ವಹ್ನಿಯ ಮನೆಗೆ ಬರಲು ನಿದ್ರಾಲಸ್ಯ ಹಸಿ ತೃಷೆಯು. ನಿದ್ರಾ ಆಲಸ್ಯ, ನಿದ್ರಾ ಅಂದ್ರೆ ಜೀವನಿಗೆ ನಿದ್ದೆ ಬರುತ್ತೆ. ಸೊ ವೆನ್ ಡು ವಿ ಫೀಲ್ ಸ್ಲೀಪ್ ಅಂದ್ರೆ ನಮ್ಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಪರಮಾತ್ಮ ಆ ದಳಕ್ಕೆ ಬಂದಿದ್ದಾನೆ, ಆಗ್ನೇಯ ದಳಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಸೊ ಪರಮಾತ್ಮ ಮೂಲೇಶ ನಾಮಕ ಪರಮಾತ್ಮ ಯಾವಾಗ ಆದ್ರೆ ಆಗ್ನೇಯ ದಳಕ್ಕೆ ಬರ್ತಾನೋ ಆವಾಗ ನಮ್ಗೆ ನಿದ್ದೆ ಬರುತ್ತೆ. ಆಲಸ್ಯ ಅಂದ್ರೆ ಟೈರ್ಡ್ನೆಸ್, ಎಕ್ಸಾಸ್ಟೆಡ್ ಫೀಲಿಂಗ್ ಅದು ಬರುತ್ತೆ, ಫೆಟೀಗ್ ಅಂತೀವಲ್ವಾ ಈ ವಿಧವಾಗಿ. ಸೊ ಆಲಸ್ಯ ಬರುತ್ತೆ. ಆಮೇಲೆ ಹಸಿ ತೃಷೆ, ಹಸಿ ಅಂದ್ರೆ ಕ್ಷುತ್ ಪಿಪಾಸ ಅಂತೇಳಿ, ಹಸಿ ಅಂದ್ರೆ ಹಸಿವೆ, ತೃಷೆ ಅಂದ್ರೆ ನೀರಡಿಕೆ. ಈ ವಿಧವಾಗಿ ಹಸಿ ತೃಷೆ ಅಂದ್ರೆ ಕ್ಷುತ್ ಪಿಪಾಸ ಇವೆಲ್ಲ ಬರುತ್ತೆ, ಹಂಗರ್ ಅಂಡ್ ಥರ್ಸ್ಟ್ ಅಂತೇಳಿ. ಸೊ ಈ ವಿಧವಾದ ಭಾವನೆಗಳು ಯಾವಾಗ ಬರುತ್ತೆ, ಪರಮಾತ್ಮ ಆಗ್ನೇಯ ದಳದ ಬಂದಾಗ ನಮಗೆ ಈ ಭಾವನೆಗಳು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ತರಣಿ ತನಯ ನಿಕೇತನದಿ. ತರಣಿ ತನಯ ನಿಕೇತನದಿ ಅಂದ್ರೆ ತರಣಿ ಅಂದ್ರೆ ತರ, ನಮ್ಗೆ ಆಕಾಶದಲ್ಲಿ ಒನ್ ಹೂ ಕ್ರಾಸಸ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ರಾಸ್ ಮಾಡ್ತಾನೆ ಸೂರ್ಯ, ಸೂರ್ಯನಿಗೆ ತರಣಿ ಅಂತ ಕರೀತಾರೆ. ತರಣಿ ತನಯ ಅಂದ್ರೆ ಸೂರ್ಯನ ಪುತ್ರ, ಸೂರ್ಯನ ಮಗನಾದವನು ಯಮದೇವರು. ಸೊ ತರಣಿ ತನಯ ನಿಕೇತನ, ನಿಕೇತನ ಅಂದ್ರೆ ಮನೆ, ಹೌಸ್, ರೆಸಿಡೆನ್ಸ್ ಅಂತೇಳಿ. ತರಣಿ ತನಯ ನಿಕೇತನದಿ ಅಂದ್ರೆ ಸೂರ್ಯ ಪುತ್ರನಾದ ಯಮದೇವರ ಮನೆ. ಅದು ಯಾವುದು? ದಕ್ಷಿಣ, ದಕ್ಷಿಣ ದಿಕ್ಕಿನಲ್ಲಿ. ಯಮದೇವರ ದಿಶೆ ಯಾಮ್ಯಾಮ್ ದಿಶಾ ಅಂತ ಹೇಳಿದಂಗೆ, ಯಾಮ್ಯಾ ದಿಶಾ ಅಂದ್ರೆ ಯಮದೇವರ ದಿಕ್ಕು, ದಕ್ಷಿಣ ದಿಕ್ಕು. ಸೊ ದಕ್ಷಿಣ ದಿಕ್ಕಿನಲ್ಲಿರುವ ದಳಕ್ಕೆ ಯಾವಾಗಾದರೆ ಮೂಲೇಶ ನಾಮಕ ಪರಮಾತ್ಮ ಬರ್ತಾನೋ, ಸೊ ತರಣಿ ತನಯ ನಿಕೇತನದಿ ಮೂಲೇಶ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಆ ಬಂದರೆ ಸಂಭರಿತ ಕೋಪಾಟೋಪ ತೋರುವುದು. ಸೊ ದಕ್ಷಿಣ ದಿಕ್ಕಿಗೆ ಬಂದಾಗ ಪರಮಾತ್ಮ, ಆ ದಳಕ್ಕೆ ಯಾವಾಗ ಬರ್ತಾನೋ ಪರಮಾತ್ಮ, ಯಮದೇವರು ಯಮದೇವರ ದಿಕ್ಕಿಗೆ ಬಂದ್ರೆ ಕೋಪಾಟೋಪ ಅಂದ್ರೆ ನಮ್ಗೆ ಸಿಟ್ಟು ಮಾಡ್ಕೊಳ್ತೀವಿ, ಆಟೋಪ ಆರ್ಭಾಟ ಮಾಡ್ತೀವಿ ಎಲ್ಲ. ಈ ಆರ್ಭಾಟ ಕೋಪಗಳು ಯಾವಾಗ ಮಾಡ್ತೀವಿ ಅಂದ್ರೆ ಯಾವಾಗಾದ್ರೆ ಪರಮಾತ್ಮ ಆ ದಕ್ಷಿಣ ದಿಕ್ಕಿನ ದಳ, ಸೊ ಆವಾಗ ಮೂಲೇಶ ನಾಮಕ ಪರಮಾತ್ಮ ಆ ದಳಕ್ಕೆ ಬಂದಾಗ ನಮ್ಗೆ ಕೋಪ, ಆಂಗರ್ ಅಂಡ್ ಆಟೋಪ ಆರ್ಭಾಟ ಮಾಡೋದು ಇವೆಲ್ಲ ನಮ್ಗೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅರವಿದೂರನು ನಿರಋತಿಯಲ್ಲಿ ಬರೆ ಪಾಪಗಳ ಮಾಳ್ಪ. ಸೊ ಅರವಿದೂರನು, ಅರ ಅಂದ್ರೆ ದೋಷ ಅಂತೇಳಿ, ಅರ ನಾರಾಯಣ ಎಂಬ ಶಬ್ದ ಹೇಳುವಾಗ ಅದಕ್ಕೆ ಹೇಳ್ತಾರೆ ನಾರ ಅಂದ್ರೆ ನ ಅರ ಅಯನ ಅಂದ್ರೆ ದೋಷವಿಲ್ಲದೇ ಇರುವವನು, ದೋಷರಹಿತನಾದವನು ಅಂತೇಳಿ. ಸೊ ಅರ ವಿದೂರ ಅಂದ್ರೆ ದೋಷದೂರನಾದ ಮೂಲೇಶ ನಾಮಕ ಪರಮಾತ್ಮ ನಿರಋತಿಯಲ್ಲಿ ಬರಲೆ ನೈಋತ್ಯ ದಿಕ್ಕಿಗೆ ಬಂದಾಗ, ನೈಋತ್ಯ ದಿಕ್ಕಿಗೆ ಅಂದ್ರೆ ಸೌತ್ ವೆಸ್ಟ್. ಸೊ ನೈಋತ್ಯ ದಿಕ್ಕಿಗೆ ಬಂದಾಗ, ನಿರುತ್ತಿ ದಿಕ್ಕಿಗೆ ದಳದಲ್ಲಿ ಯಾವಾಗಲೂ ಬರ್ತಾನೋ ಆವಾಗ ಪಾಪಗಳ ಮಾಳ್ಪ, ಜೀವನಾದವನು ಆ ಮೂಲೇಶನಿಂದ ಪ್ರೇರಿತನಾಗಿ ಪಾಪಕರ್ಮಗಳನ್ನು ಮಾಡ್ತಾನೆ ಅಂದ್ರೆ ಪರಮಾತ್ಮ ಪಾಪಗಳ ಪ್ರೇರಣೆ ಯಾವಾಗ ಕೊಡ್ತಾನೆ, ಆ ನೈಋತ್ಯ ದಿಕ್ಕಿನ ದಳಕ್ಕೆ ಬಂದಾಗ ಪರಮಾತ್ಮ ನಮಗೆ ಪಾಪ ಬುದ್ಧಿಯನ್ನು ಕೊಡ್ತಾನೆ. ಸೊ ನಮ್ಗೆ ಯಾವಾಗಲೂ ಪಾಪ ಮಾಡಬೇಕಂತ ಬುದ್ಧಿ ಬಂತು ಅಂತ ಹೇಳಿದ್ರೆ ಪರಮಾತ್ಮನ ಆ ಮೂಲೇಶ ರೂಪಕ ಪರಮಾತ್ಮ ಅಲ್ಲಿಗೆ ಬಂದು ಆ ದಳದಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ಸೊ ಈ ವಿಧವಾಗಿ ಬೇರೆ ಬೇರೆ ದಳಗಳಲ್ಲಿ ಪರಮಾತ್ಮ ಸಂಚಾರ, ಅದಕ್ಕೆ ಅಲ್ಲೇ ತಿರುಗಾಡ್ತಾ ಪರಮಾತ್ಮ ಇದ್ದಾನೆ ಅಂದ್ರೆ ಅವನಿಗೆ ಬೇರೆ ಕೆಲಸದಲ್ಲಿ ತಿರುಗಾಡ್ತಾ ಇದ್ದಾನಂತಲ್ಲ, ಪರಮಾತ್ಮ ಆ ದಳದಲ್ಲಿ ಸಂಚಾರ ಮಾಡ್ತಾ ಜೀವಗಳಿಗೆ ಅವರವರ ಯೋಗ್ಯತಾನುಸಾರ ಅವರವರಿಗೆ. ಸೊ ಪರಮಾತ್ಮ ಅಲ್ಲಿ ಸಂಚಾರ ಮಾಡುವ ಒಂದು ವಿಧಾನ ಹೇಗಿರುತ್ತೆ ಅಂದ್ರೆ, ಅವರು ಮಾಡಿದ ಪೂರ್ವ ಜನ್ಮ ಕೃತ ಪಾಪ ಪುಣ್ಯಗಳ ಅನುಸಾರವಾಗಿ ಪರಮಾತ್ಮ ಅಲ್ಲಿ ಸಂಚಾರ ಮಾಡ್ತಾ ಅದಕ್ಕೆ ತಕ್ಕಂತೆ ಅವರಿಗೆ ಪ್ರೇರಣೆಗಳನ್ನು ಕೊಡ್ತಾನೆ ಅನ್ನೋದು ನಾವು ತಿಳ್ಕೋಬೇಕಾದ ವಿಷಯ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಸುರಪನ ಆಲಯಕ್ಕೆ ಐದಿದೊಡೆ ಮನವು ಎರಗುವುದು ಸತ್ಪುಣ್ಯ ಮಾರ್ಗದಿ, ಬರಲು ವಹ್ನಿಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯು ತರಣಿತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು ಅರವಿದೂರನು ನಿರರುತಿಯಲ್ಲಿ ಬರೆ ಪಾಪಗಳ ಮಾಳ್ಪ ಇವೆಲ್ಲವೂ ಮಾಡ್ತಾನೆ ಜೀವ ಅನ್ನೋದನ್ನು ಹೇಳಿ ಹೇಳ್ತಾ ಇದ್ದಾರೆ. ಸೊ ಪರಮಾತ್ಮ ಆ ಜೀವನಿಂದ ಆಯಾ ಕೆಲಸಗಳನ್ನು ಹೇಗೆ ಮಾಡಿಸ್ತಾನೆ, ಯಾವ ಯಾವ ದಳದಲ್ಲಿ ಬಂದು ಹೇಗೆ ಮಾಡಿಸ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡಿ ಈಗ ನಾಲ್ಕು ದಳ ಆಯ್ತು. ಸೊ ನೆಕ್ಸ್ಟ್ ದಳಗಳಲ್ಲಿ ಇನ್ನು ಹೇಳ್ತಾ ಇದ್ದಾರೆ. ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳು ಗಮನಾಗಮನ ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರ ಗಳಿಗೆ ತಡೆಯದಲೆ ಕೊಡುತಿಹ ಚಿತ್ತ ಪುಟ್ಟುವುದು. ಸೊ ಈ ದಳ ಸಂಚಾರವನ್ನು ಇನ್ನು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ವರುಣನಲ್ಲಿ ವಿನೋದ ಹಾಸ್ಯವು ಮೂಲೇಶ ನಾಮಕ ಪರಮಾತ್ಮ ವರುಣದೇವರ ಮನೆಯಾದಂತಹ ಪಶ್ಚಿಮ ದಿಕ್ಕು ವೆಸ್ಟರ್ನ್ ಡೈರೆಕ್ಷನ್ ಅಲ್ಲಿರುವ ದಳಕ್ಕೆ ಬಂದರೆ ವಿನೋದ ರೂಪವಾದ ನಾವು ಜೋಕ್ಸ್ ಮಾಡೋದು ಇಲ್ಲ ಹಾಸ್ಯ ರೂಪವಾಗಿ ಮಾತುಗಳನ್ನು ಮಾಡೋದು, ವಿನೋದ ರೂಪವಾದ ಮಾತುಗಳನ್ನು ಮಾಡೋದು, ಈ ವಿಧವಾಗಿ ವಿನೋದ ಎಂಟರ್ಟೈನ್ಮೆಂಟ್ ಆರ್ ಎಂಜಾಯಿಂಗ್ ಈ ವಿನೋದ ರೂಪವಾದ ಮಾತುಗಳನ್ನು ಆಡಿಸುವಂತಹ ಪರಮಾತ್ಮನ ರೂಪ ಅದು. ಸೊ ಈ ವಿಧವಾಗಿ ಪರಮಾತ್ಮ ವೆಸ್ಟರ್ನ್ ದಳಕ್ಕೆ ಬಂದಾಗ ಹಾಸ್ಯ ಪರಿಹಾಸದ ಆದಿಗಳನ್ನು ಜೀವ ಮಾಡ್ತಾ ಇರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವರುಣನಲ್ಲಿ ವಿನೋದ ಹಾಸ್ಯವು ಮರುತನುಳು ಗಮನಾಗಮನ, ಮರುತ ಅಂದ್ರೆ ಏನು, ಪ್ರವಾಹವಾಯು, ಪ್ರವಾಹವಾಯು ಈ ಲಕ್ಷಣ ಏನು, ಸಂಚಾರ ಮಾಡುವುದು. ಸೊ ಮರುತನ ಒಳಗೆ ಆ ಮರುತನ ವಾಯವ್ಯ ದಿಕ್ಕು ವಾಯುದಿಕ್ಕು ಆ ವಾಯುದಿಕ್ಕಿನ ಪ್ರವಾಹವಾಯು ದಿಕ್ಕಿಗೆ ಆ ದಳದಲ್ಲಿ ಮೂಲೇಶ ಬಂದಾಗ ಮೂಲೇಶ ನಾಮಕ ಯಾವಾಗ ಬರ್ತಾನೋ ಆವಾಗ ನಮಗೆ ಜರ್ನಿ ಟ್ರಾವೆಲ್ ಮಾಡಬೇಕೆಂಬ ಇಚ್ಛೆ ಆಗುತ್ತೆ. ಗಮನ ಆಗಮನ, ಗಮನ ಅಂದ್ರೆ ಹೋಗುವುದು, ಆಗಮನ ಅಂದ್ರೆ ಬರುವುದು, ಗಮನಾಗಮನ ಬುದ್ಧಿ ಅಂದ್ರೆ ಹೋಗೋದು ಬರುವುದು ಇಚ್ಛೆ. ದಟ್ ಮೀನ್ಸ್ ಎ ಡಿಸೈರ್ ಟು ಟ್ರಾವೆಲ್, ಎ ಡಿಸೈರ್ ಟು ಟ್ರಾವೆಲ್ ಕಮ್ಸ್ ವೆನ್ ಮೂಲೇಶ ನಾಮಕ ಪರಮಾತ್ಮ ಕಮ್ಸ್ ಟು ವಾಯುವೇದಳ. ಸೊ ಮೂಲೇಶ ನಾಮಕ ಪರಮಾತ್ಮ ವಾಯುವೇದಳಕ್ಕೆ ಯಾವಾಗ ಬರ್ತಾನೋ ಆವಾಗ ಜೀವನಿಗೆ ಪ್ರಯಾಣ ಮಾಡಬೇಕನ್ನುವ ಇಚ್ಛೆ ಉಂಟಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಹಿಮಕರ ಧನಾಧಿಪರಲ್ಲಿ, ಹಿಮಕರ ಅಂದ್ರೆ ಚಂದ್ರ, ಧನಾಧಿಪ ಅಂದ್ರೆ ಕುಬೇರ, ಚಂದ್ರ ಕುಬೇರ ಅವರು ಅಭಿಮನ್ಯವಾದಂತಹ ದಿಕ್ಕು ಉತ್ತರ ದಿಕ್ಕು. ಸೊ ಈ ವಿಧವಾಗಿ ಹಿಮಕರ ಧನಾಧಿಪರಲ್ಲಿ ಚಂದ್ರ ಕುಬೇರರ ದಿಕ್ಕಾದಂತಹ ಅಭಿಮನ್ಯವಾದಂತಹ ದಿಕ್ಕು ಉತ್ತರ ದಿಕ್ಕಿಗೆ ಆ ದಳದಲ್ಲಿ ಪರಮಾತ್ಮ ಯಾವಾಗ ಬರ್ತಾನೋ ಆವಾಗ ಏನಾಗತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಕುಬೇರನ ಮನೆ, ಉತ್ತರ ದಿಕ್ಕಿನಲ್ಲಿರುವಂತಹದ್ದು ಕುಬೇರನ ಮನೆ. ಈ ದಳಕ್ಕೆ ಬಂದರೆ ಧರ್ಮದ ಬುದ್ಧಿ ಜನಿಸುವುದು. ಸೊ ಧರ್ಮದ ಬುದ್ಧಿ, ಧರ್ಮ ಮಾಡಬೇಕು, ಧರ್ಮ ಕಾರ್ಯಗಳು ಮಾಡಬೇಕನ್ನುವ ಒಂದು ಬುದ್ಧಿ ಬರುತ್ತೆ, ಧರ್ಮದ ಬುದ್ಧಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಧರ್ಮದ ಬುದ್ಧಿ ಜನಿಸುವುದು, ಜೀವನಿಗೆ ಧರ್ಮ ಮಾಡಬೇಕೆಂಬ ಬುದ್ಧಿ ಆಗತ್ತೆ. ಅದಾದ ಮೇಲೆ ಈಶಾನ್ಯ ದಿಕ್ಕು ಹರಣ ಮಂದಿರ, ಹರಣ ಮಂದಿರದಲ್ಲಿ ಅಂದ್ರೆ ರುದ್ರದೇವರು, ರುದ್ರನ ಮಂದಿರ, ರುದ್ರದೇವರ ದಿಕ್ಕು ಯಾವುದು, ಈಶಾನ್ಯ, ಈಶಾ ಈಶಾನ್ಯ, ರುದ್ರದೇವರು ಅಭಿಮನ್ಯವಾದಂತಹ ಈಶಾನ್ಯ ದಿಕ್ಕಿನಲ್ಲಿರುವ ದಳಕ್ಕೆ ಯಾವಾಗಾದರೆ ಮೂಲೇಶ ನಾಮಕ ಪರಮಾತ್ಮ ಬರ್ತಾನೋ ಅಂದ್ರೆ ರುದ್ರದೇವರ ಮನೆ ಈಶಾನ್ಯ ದಿಕ್ಕಿಗೆ ಈ ದಳಕ್ಕೆ ಮೂಲೇಶ ನಾಮಕ ಪರಮಾತ್ಮ ಬಂದರೆ ನಾವೇನು ಮಾಡ್ತೀವಿ, ಜೀವ ಏನು ಮಾಡ್ತಾನೆ ಅಂದ್ರೆ ಗೋಧನ, ಗೋಧನ ಅಂದ್ರೆ ಗೋವುಗಳು, ಆಕಳುಗಳು, ಅದಾದ ಮೇಲೆ ಧನ ದ್ರವ್ಯಗಳು, ಧರಣಿ ಅಂದ್ರೆ ಭೂಮಿ, ಕನ್ಯಾ ಅಂದ್ರೆ ವಿವಾಹವಾಗಬೇಕಾದಂತಹ ಬಾಲೆ, ಅವರ ದಾನಗಳು ಕನ್ಯಾದಾನ, ಈ ವಿಧವಾಗಿ ಗೋದಾನ, ಧನದಾನ, ಧರಣಿ ದಾನ, ಭೂದಾನ, ಕನ್ಯಾದಾನ, ಈ ವಿಧವಾಗಿ ದಾನಗಳನ್ನು, ನಾನಾ ವಿಧವಾದ ದಾನಗಳನ್ನು, ಮೊದಲಾದ ದಾನಗಳನ್ನು ಒಂದರ ಗಳಿಗೆ ತಡೆಯದಲ್ಲಿ ಅಂದ್ರೆ ಅರ್ಧ ಗಳಿಗೆ ಕೂಡ ಸಾವಕಾಶ ಮಾಡದಂದ್ರೆ ದೇ ವಿಲ್ ಹ್ಯಾವ್ ಎ ಇನ್ಸ್ಟಿಂಕ್ಟ್ ಇಮಿಡಿಯೇಟ್ ಆಗಿ ದಾನ ಮಾಡಬೇಕನ್ನುವ ಬುದ್ಧಿ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಪರಮಾತ್ಮ ಆ ಈಶಾನ್ಯ ದಿಕ್ಕಿನಲ್ಲಿರುವ ದಳಕ್ಕೆ ಬಂದಾಗ ಈ ದಾನ ಮಾಡುವ ಬುದ್ಧಿ ಮನ ಜೀವನಿಗೆ ಉಂಟಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಒಂದು ಕ್ಷಣವೂ ಕೂಡ ವಿಳಂಬನೆ ಮಾಡದೆ ಅವನು ಆ ದಾನ ಮಾಡಬೇಕೆಂಬ ಬುದ್ಧಿ ಜೀವನಿಗೆ ಚಿತ್ತ ಹುಟ್ಟುವುದು, ಆ ಬುದ್ಧಿ ಬರುತ್ತೆ, ಬುದ್ಧಿಯನ್ನು ಉಂಟು ಮಾಡುತ್ತಾನೆ ಪರಮಾತ್ಮ, ಆ ವಿಧವಾಗಿ ಪ್ರೇರಣೆ ಕೊಡ್ತಾನೆ, ಸರ್ವದಾನ ಮಾಡಬೇಕೆಂಬ ಬುದ್ಧಿ ಅವನಿಗೆ ಬರುತ್ತೆ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಮತ್ತೆ ಒಂದ್ಸಾರಿ ಓಡೋಣ. ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳು ಗಮನ ಆಗಮನ ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಹರನ ಮಂದಿರದಲ್ಲಿ ಗೋ ಧನ ಧರಣಿ ಕನ್ಯಾದಾನಗಳು ಒಂದು ಅರಗಳಿಗೆ ತಡೆಯದಲೆ ಕೊಡುತಿಹ ಚಿತ್ತ ಪುಟ್ಟುವುದು. ಈ ವಿಧವಾದ ಮನಸ್ಸು ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಐ ಥಿಂಕ್ ದಿಸ್ ವಿಲ್ ಬಿ ಎ ಗುಡ್ ಲಾಜಿಕಲ್ ಪಾಯಿಂಟ್ ಇಲ್ಲಿ ನಿಲ್ಲಿಸಲಕ್ಕೆ. ಸೊ ನೆಕ್ಸ್ಟ್ ಪದ್ಯದಲ್ಲಿ 24ನೇ ಪದ್ಯದಲ್ಲಿ ಬೇರೆ ಇದೇ ಮೂಲೇಶ ನಾಮಕ ಪರಮಾತ್ಮನ ದಳ ಸಂಚಾರ ವಿಶಿಷ್ಟವನ್ನು ಕಂಪ್ಲೀಟ್ ಇನ್ನು ಮಿಕ್ಕ ವಿಷಯವನ್ನು ಹೇಳ್ತಾ ಇದ್ರೆ, ಹೃದಯದೊಳಗೆ ವಿರಕ್ತಿ ಕೇಸರ ಕೊದಗೆ ಸ್ವಪ್ನ ಶುಪ್ತಿ ಲಿಂಗದಿ ಮಧುಹ ಕರ್ಣಿಕೆಯಲ್ಲಿ ಬರೇ ಜಾಗ್ರತೆಯು ಪುಟ್ಟುವುದು ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತಾ ಈ ಪರಿ ಬುದ್ಧಿಗಳು ಕೊಡುವ, ಅಂದ್ರೆ ನಮಗೆ ಜಾಗೃತ ಸ್ವಪ್ನ ಶುಪ್ತಿ ಅವಸ್ಥೆಗಳನ್ನು ಪರಮಾತ್ಮ ಹೇಗೆ ಉಂಟು ಮಾಡುತ್ತಾನೆ ಅನ್ನುವುದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ವಿಸ್ತಾರವಾಗಿ ನೋಡೋಣ. ಇಲ್ಲಿಗೆ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸೋಣ. ನಾಳೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಾತ್ ಕರೋಮಿ ಇತ್ಯಸ್ಯ ಫಲಂ ಪರಸ್ಮೈ ಸಿಮ್ನಾ.